दीपं चिदानंद विग्रहं सदनुग्रहं दशग्रीवच्छिदं शापान्मणिग्रीव विमोचनं स्वनामग्रहणादेव निरस्तग्रह विग्रहं वृंदावनगतं वंदे ब्रह्मरुद्रेन्द्रवंदितं स्वान्तस्थानन्तशय्याय पूर्णज्ञानरसारणसे उत्तुंगवाक्तरंगाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चित अनंतलीला गोपालपालितान् विद्यापयोनिधीन् वंदे ब्रह्म विद्या गुरुन् मम ब्रह्मचर्य हरिप्रीति सुविद्या पादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्व वारिजासक्तमानसान् विश्वप्रिय गुरुन् वंदे मंदोहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शवथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्री गुरुभ्यो नमः। हरि ओम। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। नंतर जनक महाराज केळ्ता इद्दारे, त्रेतायुगदल्लि अंजनाद्रि अंत हेसरु हेगे बंद? ಆಗ ಶತಾನಂದರು ಹೇಳ್ತಾರೆ, ಹಿಂದೆ ಕೇಸರಿ ಅಂತ ಕವಿಶ್ರೇಷ್ಠ ಆತನ ಹೆಂಡತಿಯಾಗಿರತಕ್ಕಂಥ ಅಂಜನಾದೇವಿ ಮಕ್ಕಳಿಲ್ಲ ಎಂಬ ದುಃಖದಿಂದ ಮತಂಗ ಮುನಿಗಳ ಹತ್ತಿರ ಬರ್ತಾ ಇದ್ದಾಳೆ. ತುಂಬ ದುಃಖದಿಂದ ಕೇಳ್ತಾ ಇದ್ದಾಳೆ, ಅಯ್ಯ ನನಗೆ ಮಕ್ಕಳಾಗಬೇಕು, ಮಕ್ಕಳಿದ್ದರ ಗತಿ ಏನು ಅಂತ ಹೇಳಿದಾಗ ಮತಂಗ ಮುನಿಗಳು ಹೇಳ್ತಾ ಇದ್ದಾರೆ, ಈ ಪಂಪಾ ಸರೋವರದ ಪೂರ್ವ ದಿಗ್ಭಾಗದಲ್ಲಿ, ಪೂರ್ವ ದಿಕ್ಕಿನಲ್ಲಿ 50 ಯೋಜನ ದೂರದಲ್ಲಿ ನರಸಿಂಹಾಶ್ರಮ ಅಂತಿದೆ. ಅದರ ದಕ್ಷಿಣ ದಿಕ್ಕಿನಲ್ಲಿ ವಿಶೇಷವಾಗಿ ನಾರಾಯಣ ಪರ್ವತ, ಅದರೊಳಗೆ ವಿಶೇಷವಾಗಿ ಸ್ವಾಮಿ ಪುಷ್ಕರಣಿ, ಅದಕ್ಕೆ ಉತ್ತರ ಭಾಗದಲ್ಲಿ 1 ಕ್ರೋಶ, ಅಲ್ಲಿ ಆಕಾಶಗಂಗಾ ಅಂತ ತೀರ್ಥ ಇದೆ, ಅಲ್ಲಿಗೆ ಹೋಗು. ಅಲ್ಲಿಗೆ ಹೇಳ್ತಾ ಇದ್ದಾರೆ, ಸ್ನಾನ ಮಾಡಿ 12 ವರ್ಷಗಳ ಕಾಲ ತಪಸ್ಸು ಮಾಡಿ, ನಿತ್ಯ ಸ್ನಾನ ಮಾಡುತ್ತ ಆ ಪುಣ್ಯದಿಂದ ನಿನಗೆ ವಿಶೇಷವಾಗಿರತಕ್ಕಂಥ ಭವಿಷ್ಯತಿ ತೇನ ಪುಣ್ಯೇನ ಪುತ್ರೋ ಗುಣ ಅಧಿಕ, ಒಳ್ಳೆ ಗುಣವಂತನಾಗಿರತಕ್ಕಂಥ ಮಗ ಬರ್ತಾನೆ ಅಂತ ಹೇಳಿದಾಗ ಹಾಗೆ ಬಂದು ನಾರಾಯಣ ಗಿರಿಗೆ ಬರ್ತಾ ಇದ್ದಾಳೆ. ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡಿ ಅಲ್ಲಿರತಕ್ಕಂಥ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಿ ವರಾಹರೂಪಿಗೆ ನಮಸ್ಕಾರ ಮಾಡಿ ಪೀತ್ವಾ ತತ್ ಸಲಿಲಂ ಶುಭಂ, ಅಶುಭ್ರವಾಗಿರತಕ್ಕಂಥ ನೀರನ್ನು ಪಾನ ಮಾಡಿ ಆಕಾಶಗಂಗೆಗೆ ಬಂದು ತಪಸ್ಸನ್ನು ಮಾಡುತ್ತಾ ಇದ್ದಾಳೆ. ಮುನಿಗಳನ್ನು ಗಂಡನನ್ನು ಪ್ರಾರ್ಥನೆ ಮಾಡಿ ಕೊನೆಗೆ ಕಟ್ಟಿಗೆಯಂತೆ ತನ್ನ ಶರೀರವನ್ನು ಮಾಡಿಕೊಂಡ್ಬಿಡ್ತಾ ಇದ್ದಾಳೆ. ಉಪವಾಸದಿಂದ ಎಲ್ಲ ಭೋಗಗಳನ್ನು ಬಿಡ್ತಾ ಇದ್ದಾಳೆ, ಭಗವಂತನಲ್ಲೇ ಮನಸ್ಸಿಡ್ತಾ ಇದ್ದಾಳೆ. ಆವಾಗ ವಾಯುದೇವರು ಒಂದು ದಿವಸ ಫಲವನ್ನು ಕೊಡ್ತಾ ಇದ್ದಾರೆ. ಒಂದು ವರ್ಷಕ್ಕೇನೆ ವಿಶೇಷವಾಗಿರತಕ್ಕಂಥ ಗರ್ಭ ಬರ್ತಾ ಇದೆ. ಆ ಗರ್ಭದಿಂದ ವಾಯುದೇವರು ಬರ್ತಾ ಇದ್ದಾರೆ. ಹನುಮಂತ ಮಿಮಂ ಪ್ರಾಹುಹು ಮುನಯೋ ವೀತಕಲ್ಮಷಾಹ. ವಿಶೇಷವಾಗಿ ಆ ಹುಡುಗರನ್ನು ಹನುಮಂತ ಅಂತ ಕರೆದರು. ಅಂಜನಾದೇವಿ ವ್ರತವನ್ನು ಹಿಡಿದುಕೊಂಡು ಈ ಪರ್ವತದಲ್ಲಿ ಮಗನನ್ನು ವಿಶೇಷವಾಗಿರತಕ್ಕಂಥ ಜಗತ್ತಿಗೆ ಜ್ಞಾನ ಕೊಡತಕ್ಕಂಥ ಮಗನನ್ನು ಪಡೆದಿರೋದರಿಂದ ಅಂಜನಾದ್ರಿ ಅಂತ ಬರ್ತಾ ಇದೆ. ನಂತರ ದ್ವಾಪರಯುಗದಲ್ಲಿ ಶೇಷಶೈಲ ಅಂತ ಹೇಗೆ ಖ್ಯಾತಿ ಬಂತು ಇಲ್ಲೆಲ್ಲ ಕಥೆ ನಮ್ಗೆ ಗೊತ್ತಿದ್ದೆ ಅಲ್ಲ, 10 ವರ್ಷ ಕೇಳಿದ್ದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಕಥಾ ಕೇಳೋದರಲ್ಲಿ ಏನಾದರೂ ವಿಶೇಷವಿದೆಯಾ? ಹೌದು, ಅಂಜನಾದೇವಿ ಇದ್ಲು, ಮಕ್ಕಳಾಗಿದ್ದಿಲ್ಲ, ಇಲ್ಲಿಗೆ ಬಂದ್ಲು, ತಪಸ್ಸು ಮಾಡಿದ್ಲು, ಮಕ್ಕಳನ್ನು ಪಡೆದ್ಲು ಅಂತ ಇಷ್ಟು ಮಾತ್ರ ಚಿಂತನೆ ಮಾಡಿದರೆ ಸ್ವಲ್ಪ ಫಲ. ಮತ್ತೇನು ಅಂದರೆ ಹೇಳಿದೆ, ಹಾಗಲ್ಲ ಮಾಡಬೇಕಾಗಿದ್ದು. ಅಂಜನಾದೇವಿಯಲ್ಲಿದ್ದುಕೊಂಡು ವಿಶೇಷವಾಗಿ ಗುರುಗಳ ಅನುಗ್ರಹ ಪಡೆಯುವಂತೆ ಮಾಡಿ, ಮತಂಗಮುನಿಗಳ ಶರಣಾಗತರಾಗುವಂತೆ ಮಾಡಿ, ಅವರ ಅನುಗ್ರಹದಿಂದ ವಿಶೇಷವಾಗಿ ಇಲ್ಲಿಗೆ ಆಕೆಯನ್ನು ಕರ್ಕೊಂಡು ಬಂದು, ಒಳಗೇ ಇದ್ದ ಬಿಂಬಮೂರ್ತಿ ಗುರುಗಳ ಅನುಗ್ರಹ ಪಡೆಯುವಂತೆ ಮಾಡಿದ. ಗುರುಗಳ ಅನುಗ್ರಹ ಪಡೆಯುವಂತೆ ಮಾಡಿದ, ಇಲ್ಲಿಗೆ ಬರುವಂತೆ ಮಾಡಿದ, ಇಲ್ಲಿ ಸೇವಾ ಮಾಡುವಂತೆ ಮಾಡಿದ, ವಾಯುದೇವರ ಒಳಗೆ ನಿಂತು ಅನುಗ್ರಹ ಮಾಡಿದ, ಮಗನಾಗಿ ವಾಯುದೇವರೇ ಬರುವಂತೆ ಮಾಡಿದ ಆ ಬಿಂಬಮೂರ್ತಿ ಏನಿದ್ದಾನಲ್ಲ, ಅಂಜನಾದೇವಿ ಒಳಗಿರತಕ್ಕಂಥ ಅಂಜನಾ ನಾಮಕ ಭಗವಂತ ಏನಿದ್ದಾನಲ್ಲ, ಅವನೇ ಆ ಬೆಟ್ಟದ ರೂಪದಲ್ಲಿ ನಿಂತಿದ್ದಾನೆ, ಬೆಟ್ಟದಲ್ಲಿ ನಿಂತಿದ್ದಾನೆ, ಅವನೇ ನನ್ನ ಬಿಂಬಮೂರ್ತಿ ಸ್ವಾಮಿ. ಇಂಥ ಕಾರ್ಯವನ್ನು ಅಂಜನಾದೇವಿಯಿಂದ ಮಾಡಿಸಿದ್ದು ನೀನೇನಯ್ಯ, ಆಂಜನೇಯನನ್ನೇ ಮಗನನ್ನಾಗಿ ಪಡೆಯುವಂತೆ ನೀನು ಮಾಡಿದ್ದೀಯ, ನನಗೂ ಆಂಜನೇಯನನ್ನು ಕೊಡು, ಅಂದರೆ ಜ್ಞಾನವನ್ನು ಕೊಡು, ಜ್ಞಾನವನ್ನು, ಆಂಜನೇಯನ ಸನ್ನಿಧಾನ ನಮ್ಮಲ್ಲಿ ಬೆಳೆಯಲಿ ಅಂತ ಪ್ರಾರ್ಥನೆ ಮಾಡಿದರೆ ಖಚಿತವಾಗಿ ವಾಯುದೇವರ ಸನ್ನಿಧಾನ ಇದರಿಂದ ಬೆಳೆಯುತ್ತೆ, ಜ್ಞಾನವೆಂಬ ಪುತ್ರ ಲಾಭ ನಮಗೆ ಖಚಿತವಾಗಿ ಆಗುತ್ತೆ. ಈ ಒಂದು ದೃಷ್ಟಿಯಿಂದ ನಾವು ಕಥೆಗಳನ್ನು ಕೇಳಬೇಕಷ್ಟೇ ಹೊರತು, ಬಿಂಬಕ್ರಿಯಾ ಬಿಂಬನ ದೃಷ್ಟಿಯಿಂದ ಕಥಾ ಕೇಳಿದರೆ ಅದು ಎವರ್ ಗ್ರೀನ್, ಯಾವಾಗಲೂ ಫಲವನ್ನು ಕೊಡ್ತಾನೆ ಇರುತ್ತೆ. ಇಲ್ಲದಿದ್ದರೆ, ಆ ಒಂದು ಚಿಂತನೆ ಇಲ್ಲದಿದ್ದರೆ ಏನು ಫಲ ಅಂದರೆ, ಯಪ್ಪ ಏನೋ ಕಥೆ ಕೇಳ್ತಿದ್ದೀವಿ ಎಂಬ ವಿರಕ್ತಿಯೇ ಫಲ. ಯಾವುದು ಈ ಕಥೆಯಲ್ಲಿ ಆಸಕ್ತಿ ಬರಬೇಕಾದ ಕಥೆಯಲ್ಲಿ ವಿರಕ್ತಿ ಬರೋದೇ ಫಲ ಆಗಿಬಿಡುತ್ತೆ, ಹಾಗೆ ಕೇಳಬಾರದು. ಹಿಂದೆ ಭಗವಂತ ಒಂದು ವಿಶೇಷವಾದ ಸಂದರ್ಭದಲ್ಲಿ ಶೇಷದೇವರನ್ನು ತಮ್ಮ ದ್ವಾರಪಾಲಕರನ್ನಾಗಿ ನಿಯಮನ ಮಾಡಿ ಯಾರೂ ಹೊರಗಿನವರನ್ನು ಬಿಡಬೇಡ ಅಂತ ಹೇಳಿದರು. ನಂತರ ವಿಶೇಷವಾಗಿ ವಾಯುದೇವರು ಬರ್ತಾ ಇದ್ದಾರೆ ದೇವರ ದರ್ಶನಕ್ಕಾಗಿ. ಅಕಸ್ಮಾತ್ ಕಾರಣಾತ್ ಪ್ರಾಪ್ತ, ಒಂದು ಕಾರಣದಿಂದ ಬಂದರು. ಏನು ಕಾರಣ? ಶೇಷದೇವರನ್ನು ಅಲ್ಲಿ ಕರ್ಕೊಂಡು ಹೋಗೋದೇ ಕಾರಣ ಆಗಿತ್ತು. ಅವಾಗ ಶೇಷದೇವರು ತಡೆಯುತ್ತಾ ಇದ್ದಾರೆ, ಇಬ್ಬರಿಗೂ ಮಾತಿನ ಚಕಮಕಿ ಆಗ್ತಾ ಇದೆ. ಯದ್ಯಪಿ ಸುಬದ್ಧ ವಿಜಯದಲ್ಲಿ ಬರುತ್ತೆ, ಆಚಾರ್ಯರು ಪಾಠ ಮಾಡ್ತಾ ಇದ್ದರೆ ಆಕಾಶದಲ್ಲಿ ಸನಕ ಸನಂದನಾದಿಗಳಿಂದ ಕೂಡಿಕೊಂಡು ಶೇಷದೇವರು ಪಾಠ ಕೇಳ್ತಾ ಇದ್ರು ಅಂತ. ವಾಯುದೇವರು ಪರಮಭಕ್ತರವರು, ಆದರೆ ಕದಾಚಿತ್ ಅವರಲ್ಲಿ ಯಾವಾಗ ಒಮ್ಮೆ ಪ್ರಾರಬ್ಧ ಕರ್ಮಾನುಸಾರ ಅಜ್ಞಾನಾದಿಗಳು, ಅಹಂಕಾರಾದಿಗಳು ಚೂರು ಕಾಲ ಬಂದರೂ ಅದು ದೊಡ್ಡ ಜಗತ್ತಿಗೆ ಒಳ್ಳೆಯದು ಮಾಡುವ ಫಲವನ್ನು ಕೊಡುತ್ತೆ. ವಾಯುದೇವರು ಹೇಳ್ತಾ ಇದ್ದಾರೆ, ಯಾಕಯ್ಯ ತಡಿತಾ ಇದ್ದೆ ನನ್ನ? ಶೇಷದೇವರು ಹೇಳ್ತಾರೆ, ನಾನು ಆಜ್ಞಾಧಾರಿ, ನನ್ನನ್ನು ಬಿಟ್ಟು ಯಾರೊಳ ಹೋಗ್ಲಿಕ್ಕಿಲ್ಲ. ಯಾಕೆ ಜಯವಿಜಯರಿಗೆ ಏನು ತೊಂದರೆ ಆಗಿದೆ ನಿನಗೆ ನೆನಪಿಲ್ಲವಾ? ಅವಾಗ ಹೇ ವಾಯೋ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯ? ನಾನು ವಿಶೇಷವಾಗಿ ನೋಡಿ ಹೇಳ್ತಾರಲ್ಲಿ, ಬಲ ಜ್ಞಾನ ವೈರಾಗ್ಯದಲ್ಲಿ ವಿಷ್ಣು ಭಕ್ತರಲ್ಲಿ ನನ್ನ ಸಮಾನರು ಯಾರೂ ಇಲ್ಲ. ನಾನು ಯಾವಾಗ ಅಂತಃಪುರದಲ್ಲಿರ್ತೇನೆ, ನೀನು ಹೊರಗೆ ಇರ್ತೀಯಪ್ಪ ಅಂತ ಹೇಳಿದ್ರೆ, ಅವಾಗ ಹೇಳ್ತಾರೆ ವಾಯುದೇವರು ಅಂತಾರೆ, ಅಯ್ಯ ಬೆಕ್ಕು ಮನೆಗೆ ಇದ್ದರು, ಆನೆ ಹೊರಗೆ ಇದ್ದರು, ಆನೆ ಜಾಸ್ತಿಯೋ ಬೆಕ್ಕು ಜಾಸ್ತಿಯೋ ಅಂತ ಕೇಳ್ತಾರೆ. ಈ ರೀತಿಯಾಗಿ ಮಾತಿನ ಚಕಮಕಿ ಆದಾಗ ದೇವರು ಹೊರಗೆ ಬರ್ತಾ ಇದ್ದಾರೆ. ಹೇ ಶೇಷ, ಯಾಕಪ್ಪ ತುಂಬ ಗಲಾಟೆ ಆಗ್ತಾ ಇದೆ? ಯಾರು ಬೇರೆಯವರು ಬಂದಿದ್ದಾರೆ ಅಂದರೆ ಅರ್ಥ ನನ್ನ ಮಗನೇ ಬಂದಿದ್ದಾನೆ ಅಂತ. ಆವಾಗ ಶೇಷದೇವರು ಹೇಳ್ತಾರೆ, ಹೀಗಾಯಿತು ಅಂತ ಹೇಳಿದಾಗ ಸರಿ ಸರಿ. ಅವಾಗ ದೇವರು ಹೇಳ್ತಾರೆ, ಸರಿಯಪ್ಪ ನಿಮ್ಮಲ್ಲಿ ಸಮರ್ಥ ಯಾರು ಅಂತ ಗೊತ್ತಾಗಬೇಕಲ್ಲ. ಸರಿ, ಹೇ ಶೇಷ ನೀನು ಹೋಗಿ ಅಲ್ಲಿ ಆನಂದಾದ್ರಿ ಅಂತಿದೆ, ಆ ಆನಂದಾದ್ರಿಯನ್ನು ವಿಶೇಷವಾಗಿರತಕ್ಕಂಥ ಮೇರು ಪರ್ವತದ ಮಗ ಅದನ್ನು ಸುತ್ತ ಹಾಕು. ವಾಯು ಅದನ್ನು ಕದಲಿಸಿದರೆ ಆತ ಶ್ರೇಷ್ಠ, ಇಲ್ಲ ಅಂದರೆ ನೀನೇ ಶ್ರೇಷ್ಠ. ಆವಾಗ ವಿಷಭೂತ್ಕಾರದಿಂದ ಶೇಷದೇವರು ಸರ್ರಂತ ಹೋಗ್ತಾ ಇದ್ದಾರೆ ಆ ಬೆಟ್ಟದ ಹತ್ತಿರಿಗೆ. ವಾಯುದೇವರು ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ. ಒಂದು ಕಿರುವೆರಳಿನ ಸ್ಪರ್ಶದಿಂದಲೇ ಪರ್ವತ ಸಹಿತವಾಗಿ, ಶೇಷದೇವರು ಸಹಿತವಾಗಿ ಪರ್ವತ ಸಹಸ್ರಂ ಅರ್ಧಲಕ್ಷಂ ಚ ಅಂದರು. ಒಂದೂವರೆ ಲಕ್ಷ ವಿಶೇಷವಾಗಿ ಹೋಗ್ತಾ ಇದೆ ಅಂತ ಹೇಳ್ತಾ 50 ಹೇಳ್ತಾ ಇದ್ದಾರೆ. ಸಹಸ್ರಂ ಅರ್ಧಲಕ್ಷಂ ಚ, ಒಂದು ಕ್ರಮದಲ್ಲಿ 51,000 ಯೋಜನಗಳ ದೂರ ಹಾರಿ ಹೋಗ್ತಾ ಇದೆ. ಅಂಥ ಕಾಲಕ್ಕೆ ವಿಶೇಷವಾಗಿರತಕ್ಕಂಥ ಮೇರು ಪರ್ವತ ಅಭಿಮಾನಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಮೇರು ಸ್ತುಷ್ಟ ನೃಪತೆ ಬಲದೇವಂ ಮಹಾಬಲಂ. ವಿಶೇಷವಾಗಿರತಕ್ಕಂಥ ವಾಯುದೇವರು ಸ್ತೋತ್ರ ಮಾಡಿದರೆ ವಾಯುದೇವರು ವಿಶೇಷವಾಗಿ ಸುವರ್ಣ ಮುಖರಿ ಮಹಾನದಿಯ ಉತ್ತರ ತೀರದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಬೆಟ್ಟವನ್ನು. ಶೇಷದೇವರ ಸಹಿತವಾಗಿ ಶೇಷದೇವರು ಅಹಂಕಾರವೆಲ್ಲ ಹೋಗಿಬಿಟ್ಟಿದೆ, ಸ್ತೋತ್ರ ಮಾಡ್ತಾ ಇದ್ದಾರೆ ವಾಯುದೇವರನ್ನು. ಕ್ಷಮಸ್ಯ ಮಮ ಕ್ಷಮಸ್ವ ಮಮ ದೌರಾತ್ಯಂ ಅಜ್ಞಾನಿಯನ ಆಗತಂಬಿಹು, ದೌರಾತ್ಮ್ಯ ನನಗೆ ದುರಾತ್ಮತ ತಪ್ಪಾದ ತಿಳುವಳಿಕೆ ನನ್ನಲ್ಲಿ ಬಂತು, ತಪ್ಪಾಗಿ ಪ್ರವರ್ತನೆ ಮಾಡಿದೆ, ಕ್ಷಮಾ ಮಾಡಬೇಕು ಅಂತ ಹೇಳಿದಾಗ ವಾಯುದೇವರು ಯಾವ ವೈರವೂ ಇಲ್ಲದೆ ಪ್ರಸಾದವನ್ನು ಮಾಡಿದರು. ಅಯ್ಯ ಇಲ್ಲ, ಇಲ್ಲಿ ದೇವರು ಬರಬೇಕಾಗಿತ್ತಯ್ಯ, ಅದಕ್ಕೆ ಸುಮ್ಮನೆ ಈ ಥರ ಆಯಿತು ಅಂತ, ಸ್ವಾಮಿಯೇ ಮಾಡಿಸಿದ್ದು ಅಂತ ಚೆನ್ನಾಗಿ ಹೇಳಿದರು. ಆದಮೇಲೆ ಹೇಳ್ತಾರೆ ಶೇಷದೇವರಿಗೆ ವಾಯುದೇವರು, ದೇವರು ಬರ್ತಾ ಇದ್ದಾರಯ್ಯ ಈ ಬೆಟ್ಟದ ಮೇಲೆ, ಅದಕ್ಕೆ ನಿನ್ನ ಹೆಸರಿಂದಲೇ ಈ ಬೆಟ್ಟ ಆಗುತ್ತೆ ಅಂದಾಗ ನಾನು ಒಂದು ರೂಪದಿಂದ ಇಲ್ಲೇ ಇರ್ತೇನೆ, ದೇವರು ಬರುವುದಾದರೆ ಅಂದರೆ ತಾನೇ ವಿಶೇಷವಾಗಿ ಆ ಬೆಟ್ಟದ ಆಕೃತಿಯಲ್ಲಿ ಶೇಷದೇವರು ಇವಾಗೂ ಇದ್ದಾರೆ. ಇನ್ನು ಈ ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೇಗೆ ಈ ಕಥಾ ಬಂತು, ನಾಮ ಹೆಸರು ಬಂತು? ಕಾಳಹಸ್ತಿ ನಗರದಲ್ಲಿ ಪುರಂದರ ಅಂತ ಸೋಮಯಾಜಿ ಇದ್ದ, ಆತನಿಗೆ ಮಕ್ಕಳಾಗಲಿಲ್ಲ. ಪೂರ್ವ ಪುಣ್ಯದಿಂದ ತುಂಬ ಕಾಲಕ್ಕೆ ಒಬ್ಬ ಮಗನಾದ ಮಾಧವ ಅಂತ, ವಿಶೇಷವಾಗಿ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡ ವೇದಾಂಗ ತತ್ವಜ್ಞನಾದ ಸರ್ವ ವಿದ್ಯಾವಿಶಾರದನಾದ ಮದುವೆ ಮಾಡಿಕೊಂಡ, ಸಂತೋಷವಾಗಿದ್ದ. ಆದರೆ ಒಂದು ಸಲ ಹಗಲು ಕಾಲದಲ್ಲಿ ಇಚ್ಛಾ ಒಂದು ಪ್ರಕಟ ಮಾಡಿದರೆ, ವನಕ್ಕೆ ಆಕೆ ಕರಕೊಂಡು ಹೋದರೆ ಅಲ್ಲಿ ಇನ್ನೊಬ್ಬ ಹೆಣ್ಣನ್ನು ನೋಡಿ ತನ್ನ ಹೆಂಡತಿಯನ್ನು ಕಳಿಸಿಕೊಟ್ಟು ತಾನು ಆ ಹೆಣ್ಣಿನ ಹತ್ತಿರ ಬಂದಾಗ ಆ ಹೆಣ್ಣು ಹೇಳ್ತಾ ಇದ್ದಾಳೆ, ನನ್ನನ್ನು ನೀನು ಸ್ಪರ್ಶ ಮಾಡಬೇಕಾದಯ್ಯ ಮಾಡಬಾರದಯ್ಯ, ನಾನು ಕೊನೇ ಜಾತಿಯಲ್ಲಿ ಹುಟ್ಟಿದವಳು, ಅಂತ್ಯಜ ಅಂತ್ಯಜಯೋರ್ ಜಾತಾಂ ಸುರ ಮಾಂಸಾಶಿನೀಂ ಖಲಾಂ, ನನ್ನ ಸ್ವಭಾವವೇ ಬೇರಯ್ಯ. ಅಷ್ಟೇ ಅಲ್ಲ, ನಾನು ಹೆಂಡ ಕುಡಿತಾ ಇರ್ತೇನೆ, ಮಾಂಸವನ್ನು ತಿಂತಾ ಇರ್ತೇನೆ, ಅಷ್ಟೇ ಅಲ್ಲ ಚಂಡಾಲತ್ವ ನನ್ನಲ್ಲಿದೆ, ನಾವೆಲ್ಲ ಚಂಡಾಲರಯ್ಯ. ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ನಾವಿರಲ್ಲ, ಎಲ್ಲರ ಜೊತೆಗೆ ಇದ್ದೇನೆ ನಾನು, ಆದ ಕಾರಣ ನನ್ನನ್ನು ನೀನು ಮುಟ್ಟಬಾರದು ಅಂತ ಹೇಳಿದಾಗ ಮಾಧವ ಹೇಳ್ತಾ ಇದ್ದಾನೆ, ನನ್ನ ಮನಸ್ಸು ನಿನ್ನಲ್ಲೇ ಹೆಗಡ್ತತೆ. ಹೇಳ್ತಾ ಇದ್ದಾರೆ, ಮಮ ಬುದ್ಧಿಸ್ತು ತ್ವಯ್ಯೇವ ರಮತೆ ಸದಾ, ನಿನ್ನಲ್ಲೇ ನನ್ನ ಮನಸ್ಸು ಯಾಕೋ ಬರ್ತಾ ಇದೆ, ನನ್ನ ಮನಸ್ಸು ಯಾವಾಗೂ ನಿನ್ನಲ್ಲೇ ಬರುವಂತ ಬ್ರಹ್ಮದೇವರು ಮಾಡ್ತಾ ಇದ್ದಾರೆ, ಆದ ಕಾರಣ ನೀನು ನನ್ನ ಬಯಕೆ ಪೂರ್ಣ ಮಾಡು. ಅವಾಗ ಹೇಳ್ತಾ ಇದ್ದಾರೆ, ಕುಲಾಟನಂ ಪ್ರಕುರ್ವಾಣಾಹ ಕುಲಮಾಶತ ಮಾಕುಲಂ ದಹಂತೀತಿ ವದಂತಿ ಸ್ಮ ಕುಲಜಾಹ ವರಮಾನಿನಃ. ನಾವು ವ್ಯಭಿಚಾರಣಿಯರೇ, ನಮ್ಮನ್ನು ವಿಶೇಷವಾಗಿ ಸಿಕ್ಕದ ಕುಲಕ್ಕೆ ತಿರುಗ್ತಾ ಎಲ್ಲ ಕುಲಗಳನ್ನು ಸುಟ್ಟು ಬಿಡುತ್ತಾರೆ, ಪಿತೃಗಳನ್ನು ಸುಟ್ಟು ಬಿಡುತ್ತಾರೆ ಅಂತ ನಮ್ಮಂಥವ್ರನ್ನ ಕುರಿತು ಹೇಳ್ತಾರೆ. ಆದ್ದರಿಂದ ನಿನ್ನನ್ನು ಮುಟ್ಟಬೇಡ. ಅವಾಗ ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ, ನನಗೆ ವಿಶೇಷವಾಗಿ ನಿನ್ನಲ್ಲೇ ಮನಸ್ಸು ಬರುತ್ತಾ ಇದೆ. ಯಾಕೆ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ದೈವೇನ ಯೋಗೇನ ಹರಿಪ್ರಸಾದಾತ್ ಪುಣ್ಯೇನ ಲಬ್ಧ ಪುರುಷಾರ್ಥ ಹೇತು. ಮಾಧವ ಹೇಳತಕ್ಕಂಥ ಮಾತು ಇದು, ನಿನ್ನ ಸಂಗ ಬಹುಕಾಲ ಪುಣ್ಯ ಪ್ರಭಾವದಿಂದ ಬಂದಿರತಕ್ಕಂಥದ್ದು, ಮುಕ್ತಿಯನ್ನೇ ಕೊಡುವಂಥದ್ದು, ಶುಭವನ್ನೇ ಕೊಡುತ್ತೆ, ಶ್ರೀಹರಿಯ ಪ್ರಸಾದದಿಂದ ನನ್ನ ಪುಣ್ಯದಿಂದ ಲಭ್ಯವಾಗಿದೆ, ದೈವ ಯೋಗದಿಂದ ಇದು ಪುರುಷಾರ್ಥಕ್ಕೆ ಹೇತುವಾಗಿದೆ, ಆದ್ದರಿಂದ ನೀನು ಚಿಂತೆ ಮಾಡಬೇಡ ಅಂತ ಆಕೆಯ ಸ್ವೀಕಾರ ಮಾಡ್ತಾನೆ. ಗೊತ್ತು. ಆದ್ದರಿಂದ ನಂತರ ಆಕೆ ಹೇಳಿದಂತೆ ಯಜ್ಞೋಪವೀತವನ್ನು ತ್ಯಾಗ ಮಾಡಿದ, ಶಿಖ ವಿಸರ್ಜನೆ ಮಾಡಿದ, ಚಂಡಾಲತ್ತವನ್ನು ಸ್ವೀಕಾರ ಮಾಡಿದ, ಹೆಂಡ ಕುಡಿದ, ಗೋಮಾಂಸ ಭಕ್ಷಣೆ ಮಾಡಿದ. ಹೇಳ್ತಾ ಇದ್ದಾಳೆ, ತ್ಯಜ ಯಜ್ಞೋಪವೀತಂ ತ್ವಂ ಮುಂಡಯಿತ್ವ ಶಿರಸ್ತಥಾ ಅಬ್ರಾಹ್ಮಣ್ಯಂ ಉಪಾಗಮ್ಯ ಭುಂಕ್ಷ್ವ ಗೋಮಾಂಸಮುತ್ತಮಂ ಪಿಬಮದ್ಯೋದಕಂ ಶೀಘ್ರಂ ಚಂಡಾಲತ್ವ ಉಪಾಶ್ರಿತಃ. ಚಂಡಾಲತ್ವವನ್ನು ತಗೊಂಡು ವಿಶೇಷ ಚಂಡಾಲನಾಗಿ ಬ್ರಾಹ್ಮಣ್ಯವನ್ನು ಬಿಟ್ಟು ಗೋಮಾಂಸ ಭಕ್ಷಣೆ ಮಾಡು, ಈ ಹೆಂಡವನ್ನು ಕುಡಿ ಅಂತ ಆ ಮಾತನ್ನು ಕೇಳಿ ಹಾಗೇ ಎಲ್ಲವನ್ನು ಮಾಡಿದ. ಚಂಡಾಲಾಚರಿತ ಆಚಾರಂ ಜಗಾಮ ವಿಜಿತೋಜಿತ. ಸರಿ, ಆ ವಿಶೇಷವಾಗಿ ಅವಳಿಂದ ಕೂಡಿಕೊಂಡು ಕೃಷ್ಣವೇಣಿ ನದಿ ತಟದಲ್ಲಿ 12 ವರ್ಷಗಳ ಕಾಲ ಆಕೆಯ ಸಂಘದಲ್ಲೇ ಮೋಹಿತನಾಗಿ ಅಲ್ಲೇ ಇದ್ದ. ಇತ್ತ ತನ್ನ ಹೆಂಡತಿ ತಂದೆ ತಾಯಿಯರು ಎಲ್ಲರನ್ನ ಬಿಟ್ಟ. ಅವಳು ಸತ್ತು ಹೋದ್ಲು. ಆಕೆಯನ್ನು ಕಳಕೊಂಡವ ದುಃಖದಿಂದ ಇಡೀ ಲೋಕವನ್ನು ತಿರುಗ್ತಾ ಬಂದ ಹುಚ್ಚನಂತೆ. ಸ್ವಲ್ಪ ನಿಲ್ಲಬೇಕು, ಇದೇನಿದು ಹೀಗೆ ಹೇಳಿದ್ರಲ್ಲ, ಮಾಡಬಾರದು ಮಾಡಿದ ಮಾಧವ. ಅದಕ್ಕೆ ಹೇಳ್ತಾರೆ, ಇದು ಎಲ್ಲರಿಗೂ ಅಲ್ಲ, ಅಲ್ಲಿ ಶ್ರೀಹರಿಯನ್ನು ಅಳಿಯನನ್ನಾಗಿ ಪಡೆಯುವಂಥ ಸೌಭಾಗ್ಯ, ಶ್ರೀಹರಿಯನ್ನು ಅಳಿಯನನ್ನಾಗಿ ಪಡೆಯುವ ಭಾಗ್ಯ, ರಮಾದೇವಿಯನ್ನೇ ವಿಶೇಷವಾಗಿ ತನ್ನ ಮಗಳನ್ನಾಗಿ ಪಡೆಯುವ ಭಾಗ್ಯ ಒಬ್ಬರಿಗಿದೆ, ಯಾರಿಗೆ ಅಂದರೆ ಸಮುದ್ರ ರಾಜನಿಗಿದೆ. ಸಮುದ್ರ ರಾಜ ವಿಶೇಷವಾಗಿರತಕ್ಕಂಥ ಪುಣ್ಯ ಮಾಡಿಕೊಂಡಿದ್ದಾನೆ, ಆತನೇ ಇಲ್ಲಿ ಮಾಧವನಾಗಿ ಬಂದಿದ್ದಾನೆ, ಆತನೇ ಮುಂದೆ ಆಕಾಶರಾಜನಾಗಿ ಬರಲಿಕ್ಕಿದ್ದಾನೆ. ಮತ್ತೆ ಸಮುದ್ರ ರಾಜನ ಪತ್ನಿ ಯಾರಿದ್ದಾರೆ, ಗಂಗಾದೇವಿಯೇ ರೂಪಾಂತರದಿಂದ ಹೀಗೆ ಬಂದಿದ್ದಾರೆ ಅಂತ ಜ್ಞಾನಿಗಳು ಹೇಳುತ್ತಾರೆ, ಪುರಾಣಾಂತರದಲ್ಲಿ ಬರುತ್ತೆ. ಪ್ರಾರಬ್ಧ ಕರ್ಮಾನುಸಾರ ಈ ದೇವತೆಗಳಿಗೂ ಪ್ರಾರಬ್ಧ ತಪ್ಪಿದ್ದಲ್ಲ. ಭಗವಂತ ಮೇಲ್ನೋಟಕ್ಕೆ ಈ ಲೋಕದಲ್ಲಿ ನಿಷಿದ್ಧ ಕರ್ಮಾಚರಣೆ, ಆದರೂ ಒಳನೋಟದಲ್ಲಿ ಅವರಿಬ್ಬರೂ ಸೇರಬೇಕಾದವರೇ. ಅಲ್ಲಿ ಅದಕ್ಕೆ ಆತನ ಬಾಯಿಂದ ಅದು ಬರ್ತಾ ಇದೆ, ನಿನ್ನ ಸಂಪರ್ಕದಿಂದ ನನಗೆ ಒಳ್ಳೆ ವಿಶೇಷವಾಗಲಿಕ್ಕಿದೆ ಅಂತ. ಆ ರೀತಿಯಲ್ಲಿ ಇದು ದೇವತೆಗಳ ವಿಚಾರ, ಇದು ಸಾಮಾನ್ಯ ಜನರಿಗೆ ಸಂಬಂಧಪಟ್ಟದ್ದಲ್ಲ. ಹಾಗಾದ್ರೆ ನಾವು ಹಾಗೆ ಮಾಡೋಣ, ಹೀಗೆ ಬೇಡ ಅಂಥ ಆಲೋಚನೆಗಳೇ ಬೇಡ. ಇಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಹರಿಸಂಕಲ್ಪ ಅನುಸಾರ ದೇವತೆಗಳ ವ್ಯಾಪಾರ ನಡೆಯಿತು. ನಂತರ ಆತ ವಿಶೇಷವಾಗಿ ದುಃಖದಿಂದ ಅಚರದ್ ಭುವನಂ ಸರ್ವಂ ಉನ್ಮಾದೇನ ಉದ್ಭ್ರಮನ್ನಿವ, ತಾನು ಹುಚ್ಚನಂತೆ ತಿರುಗ್ತಾ ಬರುವಾಗ ಭೂಮಿಯಲ್ಲಿ ಒಂದು ಸಲ ದೈವಯೋಗದಿಂದ ಉತ್ತರಾದಿಯ ರಾಜರೆಲ್ಲರೂ ಯಾತ್ರೆಗಾಗಿ ಬರ್ತಾ ಇದ್ದಾರೆ. ಎಲ್ಲಿಗೆ? ವೆಂಕಟ ಪರ್ವತ ಅಂದರೆ ವರಾಹ ಪರ್ವತಕ್ಕೆ ಬರ್ತಾ ಇದ್ದಾರೆ. ವರಾಹ ದೇವರು ಅನಾದಿಯಿಂದ ಇದ್ದಾರೆ ಅಲ್ಲಿ. ಮಾರ್ಗ ಮಧ್ಯದಲ್ಲಿ ಮಾಧವ ರಾಜರನ್ನು ನೋಡಿದ, ಅವರ ಜೊತೆಗೆ ಹೊರಟ. ಹೇಳ್ತಾ ಇದ್ದಾರೆ, ತದುಚ್ಛಿಷ್ಟಾನ್ನ ಭೋಜನ. ಎಷ್ಟು ಹೇಳ್ತಾರೆ, ವೇದ ವೇದಾಂತಗಳನ್ನು ಓದಿಕೊಂಡವ, ಶಾಸ್ತ್ರಾರ್ಥವನ್ನು ತಿಳ್ಕೊಂಡ ಬ್ರಾಹ್ಮಣ, ವಿಶೇಷವಾಗಿ ಯಾರೋ ಉತ್ತರಾದಿಯ ದೇಶದ ರಾಜರೆಲ್ಲ ಬರ್ತಾ ಇದ್ದರೆ ಅವರು ತಿಂದು ಬಿಸಾಡಿದ ಎಂಜಲನ್ನು ತಿಂದುಕೊಂಡು ಬರ್ತಾ ಇದ್ದಾರೆ. ಯಾರಿಗೂ ಪ್ರಾರಬ್ಧ ತಪ್ಪಿದ್ದಲ್ಲ. ದೈವ ಯೋಗದಿಂದ ಅಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ವರಾಹ ಪರ್ವತಕ್ಕೆ. ಸರ್ಪಗಿರಿಗೆ ಬರ್ತಾ ಇದ್ದಾರೆ. ಅಲ್ಲಿ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ವಿಶೇಷವಾಗಿರತಕ್ಕಂತಹ ಪಿಂಡಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಮಾಧವನು ಕೂಡ ನೋಡಿ ಉಂಡದ್ದು ಅವರ ಉಚ್ಚಿಷ್ಟಾನ್ನ, ಮತ್ತು ಪಿಂಡಕ್ಕಾಗಿ ಅವರು ತಗೊಂಡ ಅನ್ನವನ್ನು ತಗೊಂಡಿಲ್ಲ, ಈತನಿಗೆ ಬರಲ್ಲ, ಆದ್ದರಿಂದ ಆ ಅನ್ನ ಸ್ವೀಕಾರ ಮಾಡಿಲ್ಲ. ತಾನು ವಿಶೇಷವಾಗಿ ಮಣ್ಣಿನಿಂದಲೇನೆ ಪಿಂಡವನ್ನು ತಾನು ಪಿತೃಗಳಿಗೆ, ಪಿತೃಭ್ಯ ಶ್ರದ್ಧೆಯ ದದೌ, ಪಿತೃಗಳಿಗೆ ಶ್ರದ್ಧೆಯಿಂದ ಕೊಟ್ಟ, ಅದರಿಂದ ಕಲ್ಮಷವೆಲ್ಲ ಹೋಯಿತು. ಆದ್ದರಿಂದ ಯಾರಾದರೆ ಮನುಷ್ಯ ಭಕ್ತಿಯಿಂದ ಈ ಕಪಿಲತೀರ್ಥದಲ್ಲಿ ಸ್ನಾನ ಮಾಡಿ ಪಿತೃಶ್ರಾದ್ಧ ಪಿಂಡದಾನವನ್ನು ಮಾಡಿದರೆ ಅವರಿಗೆ ಮುಕ್ತಿ ಆಗುತ್ತೆ ಎಂಬುದರ ಸಂಶಯವೇ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಪಿತೃಶ್ರಾದ್ಧಂ ಪಿಂಡದಾನಂ ಮುಕ್ತಿಸ್ತತ್ರ ನ ಸಂಶಯ, ಮೃತ್ಪಿಂಡಂ ಕೃತವಾನ್ ವಿಪ್ರಹ ಪುಣ್ಯಕ್ಷೇತ್ರೇ ಪುರಾತನೆ ಕಿಂವರಣಯಾಮ ಪುರುಷೋತ್ತಮಸ್ಯ ತಿಕ್ಷೇತ್ರಸ್ಯ ತೀರ್ಥಸ್ಯ ಚ ಪುಣ್ಯಶಕ್ತಿಂ. ಮೃತ್ಪಿಂಡದಾನೇನ ಪಿತಾಮಹಾದ್ಯಾಃ ಮುಕ್ತಿಂ ಪ್ರಯಾತಃ ಮುರವೈರಿ ಶಾಸನಾತ್. ಆ ಮಣ್ಣಿನ ಪಿಂಡ ಪ್ರದಾನ ಮಾಡುವುದರಿಂದಲೇ ವಿಶೇಷವಾಗಿ ಅವರ ತಂದೆ ತಾತ ಮೊದಲಾದವರೆಲ್ಲ ಹರಿಯ ಪಾದ ಭಗವಂತನ ಆಜ್ಞೆಯಿಂದ ಎಲ್ಲರೂ ಕೂಡ ಮುಕ್ತಿಗೆ ಹೊರಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಭಗವಂತನ ತೀರ್ಥ ಕ್ಷೇತ್ರ ಅಲ್ಲಿರತಕ್ಕಂಥ ಪುಣ್ಯ ಶಕ್ತಿ ಅಂತಹದ್ದು ಅಂದರು. ನಂತರ ಬೆಳಿಗ್ಗೆಯೇ ರಾಜರ ಜೊತೆಗೆ ಬೆಟ್ಟವನ್ನು ಏರಲಿಕ್ಕೆ ತಾನು ಹೋಗಿ ವಿಶೇಷವಾಗಿ ಆ ಭೂಧರವನ್ನು ಬೆಟ್ಟವನ್ನು ಸ್ಪರ್ಶ ಮಾಡಿದ ಕೂಡಲೇ ಆತನ ಪಾಪವೆಲ್ಲ ಕಂಪಿಸಿ ಹೋಯಿತು. ಹೇಗೆ ನೊಣ ನುಂಗಿದರೆ ಹೇಗೆ ವಮನ ಆಗಬೇಕೋ ಹಾಗೆ ಇಡೀ ಪಾಪಗಳನ್ನೆಲ್ಲ ವಮನ ಮಾಡಿಕೊಳ್ತಾ ಇದ್ದಾನೆ ಅಂಥ ಕಾಲಕ್ಕೆ ಹೇಳ್ತಾ ಇದ್ದಾರೆ. ತದಂಗ ಜಾತ ಕೋಪ್ಯಗ್ನಿ ಅದ್ರಿಮಾತ್ಮದಸ್ತದ ಪ್ರಜ್ವಾಲ ದಹನ್ ಪಾಪಂ ಸುರ ಮಾಂಸಾಶನೋದ್ಭವಂ. ಆತ ತಿಂದ ಕುಡದ ಮಾಂಸ ನಂತರ ವಿಶೇಷವಾಗಿರತಕ್ಕಂಥ ಹೆಂಡ ಅದು ತಿಂದು ಕುಡಿದು ಏನೇನು ಪಾಪಗಳಿತ್ತವೆಲ್ಲವನ್ನ ಆ ಬೆಟ್ಟ ಸ್ಪರ್ಶ ಮಾಡಿದ ಕೂಡಲೇ ಬೆಟ್ಟದ ಮಹಿಮೆಯಿಂದ ಎಲ್ಲ ಸುಟ್ಟು ಹೋಗ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ತದಂಗಜಾತ ಕೋಪ್ಯಗ್ನಿಹಿ ಅಂದರು. ಆ ಮಾಧವನ ಅಂಗದಿಂದಲೇ ಹುಟ್ಟಿ ಬಂತಂತೆ ಅಗ್ನಿ. ಆ ಅಗ್ನಿ ಒಳಗೇ ಪಾಪಗಳನ್ನು ಸುಡ್ತಾ ಬಂತು. ಅದಕ್ಕೆ ಹೇಳ್ತಾ ಇದ್ದಾರೆ ಕೋಪಿ ಅಗ್ನಿಹಿ ಅಂದರೆ ವಾಯುದೇವರಿಗೆ ಸಂಬಂಧಪಟ್ಟಂಥ ವಿಶೇಷ ಬ್ರಹ್ಮ ಪ್ರಕಾಶ ಬರ್ತಾ ಇದೆ, ಅದು ಸುಡ್ತಾ ಇದೆ ಅಂತರ್ಥ. ನಂತರ ಆ ದೇವತೆಗಳೆಲ್ಲ ಆ ದುರ್ಗಂಧಕ್ಕೆ ಎಲ್ಲರೂ ಬರ್ತಾ ಇದ್ದಾರಲ್ಲಿ, ಅದು ಏನಾಯಿತು ಅಂತ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳೆಲ್ಲ ಬರ್ತಾ ಇದ್ದಾರೆ. ಆ ಪಾಪವೆಲ್ಲ ಕಳ್ಕೊಂಡು ಶುದ್ಧನಾಗ್ತಾ ಇದ್ದಾನೆ. ಮೇಲಿಂದ ಒಳ್ಳೆ ಪುಷ್ಪವೃಷ್ಟಿಯನ್ನು ಮಾಧವನ ಮೇಲೆ ಹಾಕ್ತಾ ಇದ್ದಾರೆ. ನಂತರ ಬ್ರಹ್ಮದೇವರೇ ಬರ್ತಾ ಇದ್ದಾರೆ, ವಿಮಾನದಿಂದ ಇಳಿದು ಬಂದು ಮಾಧವನನ್ನು ಹೇಗೆ ಪಾಪ ಕಳ್ಕೊಂಡಿರತಕ್ಕಂಥ ಮಾಧವನನ್ನು ವಿಶೇಷವಾಗಿ ಮಾಧವಂ ಗತಪಾಪ್ಮಾನಂ ಯಥಾ ಹರಿಹಿ ಅಜಾಮಿಲಂ ಕೃಪಯಾ ಉದ್ಧತವಾನೇನಂ ಕೃಪಾಲುಹು ದ್ವಿಜಪಂಗವಂ. ಭಗವಂತ ಅಜಾಮಿರನನ್ನು ಉದ್ಧಾರ ಮಾಡಿದಂತೆ ಇವರನ್ನು ಉದ್ಧಾರ ಮಾಡಿದ್ದಾನೆ ಅಂತ ಭಗವಂತನ ಆತನ ಹತ್ತಿರ ಬಂದು ಆತನ ಶಿರಸ್ಸನ್ನು ಮುತ್ತಿಟ್ಟು ನಂತರ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಹೇ ಮಾಧವ ವಿಪ್ರೇಂದ್ರ ನೋಡಿ, ಚಂಡಾಲತ್ವವನ್ನು ಪಡೆದಿರತಕ್ಕಂಥ ಬ್ರಾಹ್ಮಣ ಬ್ರಹ್ಮದೇವರ ಬಾಯಿಯಿಂದ ವಿಪ್ರೇಂದ್ರ ಅಂತ ಕರೆಸಿಕೊಳ್ಳುವ ಸ್ಥಿತಿಗೆ ಬಂದ. ಇದಕ್ಕೆ ಕಾರಣ ಏನು? ಭಗವಂತನ ಕಾರಣ ಕಾರುಣ್ಯ ಕಾರಣ ಭಗವಂತನ ಕಾರುಣ್ಯ, ಇನ್ನು ವಿಶೇಷವಾಗಿ ಆಕೆಯ ಸಂಪರ್ಕ ಕಾರಣ. ಆಕೆಯ ಸಂಪರ್ಕ ಕಾರಣ ಆತನ ಬಾಯಿಯಿಂದ ಬಂತದು, ನಿನ್ನ ಸಂಪರ್ಕದಿಂದ ನನಗೆ ಆ ಸ್ವಾಮಿ ಸಿಗ್ತಾನೆ ಅಂತ ಆ ರೀತಿಯಾಗಿ ಆಗ್ತಾ ಇದೆ. ನಂತರ ಅಯ್ಯ ನೀನು ಮುಂದೆ ನಿಮ್ಮ ಪಾಪವೆಲ್ಲ ಹೋಗಿದೆ, ಸ್ವಾಮಿ ತೀರ್ಥ ಹತ್ತಿರ ಹೋಗಿ ಅಲ್ಲಿ ಸ್ನಾನ ಮಾಡಿ ವರಾಹ ದೇವರ ನಮಸ್ಕಾರ ಮಾಡಿ ಶರೀರ ತ್ಯಾಗ ಮಾಡು, ನೀನು ರಾಜನಾಗಿ ಹುಡ್ತೀಯ, ಅಕಂಟಕ ಕಂಟಕವಿಲ್ಲದ ರಾಜ್ಯವನ್ನು ಮಾಡು, ಪಾಂಡವರ ದೌಹಿತ್ರ ಕುಲದಲ್ಲಿ ಹುಟ್ಟಿ ವಿಶೇಷವಾಗಿರತಕ್ಕಂಥ ಸುಧರ್ಮರಾಜನ ಮಗನಾಗಿ ಆಕಾಶ ನಾಮಕನಾಗಿ ಬಾರಯ್ಯ, ನಿನ್ನ ಮಗಳಾಗಿಯೇ ಜಗನ್ಮಾತೆ ಬರ್ತಾಳೆ, ಜಾಮಾತಾಜ ಜಗತ್ಪತಿ ಅಳಿಯನಾಗಿ ಶ್ರೀಹರಿಯೇ ಬರ್ತಾನಯ್ಯ ಅಂತ ನಂತರ ಭಗವಂತನ ವಿಶೇಷ ಸನ್ನಿಧಾನ ಪಡೆಯಬಹುದು ನಂತರ ಅಂತ ಚೆನ್ನಾಗಿ ವರವನ್ನು ಕೊಟ್ಟು ತಾವು ಈ ಬೆಟ್ಟಕ್ಕೆ ವೆಂಕಟಾಚಲ ಅಂತ ಚಕಾರ ನಾಮ ಅದ್ರೇಹೇ. ಬೆಟ್ಟಕ್ಕೆ ವಿಶೇಷವಾಗಿರತಕ್ಕಂಥ ವೆಂಕಟಾಚಲ ಅಂತ ಹೆಸರಿಟ್ಟರು. ಸರ್ವಾಣಿ ಪಾಪಾನಿ ವೇಂ ಪ್ರಾಹು ಕಟಃ ತದ್ದಾಹ ಉಚ್ಚತೆ. ಎಲ್ಲ ಪಾಪಗಳನ್ನು ವೇಂ ಅಂತ ಕರೀತಾರೆ, ಅದಕ್ಕೆ ಹೇಳ್ತಾರೆ ಕಟ ಅಂದರೆ ಅದರ ದಹನ. ಆ ಪಾಪಗಳನ್ನು ದಹನ ಮಾಡಿದಂಥ ಬೆಟ್ಟವಿದು, ಆದ್ದರಿಂದ ವೆಂಕಟಾದ್ರಿ ಅಂತ ಹೆಸರಿಗೆ ಬಂತು ಅಂತ ಹೇಳ್ತಾ ಇದ್ದಾರೆ. ಪ್ರಭಾತ ಕಾಲೇ ರಾಜೇಂದ್ರ ಯಹ್ ಕೀರ್ತಯತಿ ಭೂಧರಂ. ಯಾರಾದರೂ ಬೆಳಿಗ್ಗೆದ್ದು ವೆಂಕಟಾದ್ರಿ ಅಂತ ಗಟ್ಟಿಯಾಗಿ ಚಿಂತನೆ ಮಾಡ್ತಾರೋ, ತಸ್ಯ ಪುಣ್ಯಫಲಂ ಭಕ್ಷ್ಯೇ ಶೃಣು ರಾಜನ್ ಯಥಾಸ್ಥಿತಂ. ಅವನಿಗೆ ಬರುವ ಪುಣ್ಯ ಎಂಥದ್ದು ಹೇಳ್ತೇನೆ ಯಥಾವರ್ತಾಗಿ ಎಂದು ಹೇಳ್ತಾ ಇದ್ದಾರೆ. ಫಲಂ ಫಲಂ ಭವೇ ಧ್ರುವಂ ಗಂಗಾ ಸೇತು ಯಾತ್ರಾ ಸಹಸ್ರಜಂ. ನಿನ್ನೆ ಹೇಳಿದ್ದೆ, ಮನೆಯಿಂದ ಬರಿಗಾಲಲ್ಲಿ ಉಟ್ಟ ಬಟ್ಟೆಯಲ್ಲಿ ಹೊರಡಬೇಕು. ಮಧ್ಯೆ ವೈಷ್ಣವರು ಕೊಟ್ಟದ್ದನ್ನು ಸ್ವೀಕಾರ ಮಾಡಬೇಕು. ನಡಕೊಂಡು ಬದರಿ ಬಟ್ ಮನೆಯಿಂದ ಹೊರಟು ಹರಿದ್ವಾರ ಸೇರಿ ಬದರಿ ನಾರಾಯಣನ ದರ್ಶನಕ್ಕೆ ನಡಕೊಂಡು ಬೆಟ್ಟಕ್ಕೆ ಹೋಗಬೇಕು. ದೇವರ ದರ್ಶನ ಮಾಡಿ ಅಲ್ಲಿ ಗಂಗೆ ಹಿಡ್ಕೊಂಡು ನಡಕೊಂಡು ಅಲ್ಲಿಂದ ಸೇತುವೆಗೆ, ರಾಮ ಸೇತುವೆಗೆ ಬರಬೇಕು. ಅಲ್ಲಿ ವಿಶೇಷವಾಗಿ ಸಮುದ್ರದಲ್ಲಿ ಗಂಗೆಯನ್ನು ಬೆರೆಸಬೇಕು. ಅಲ್ಲಿರುವ ರುದ್ರದೇವರ ಅಭಿಷೇಕ ಮಾಡಬೇಕು. ನಂತರ ಅಲ್ಲಿರುವಂಥ ವಿಶೇಷವಾದ ಉಸುವನ್ನು ಹಿಡ್ಕೊಂಡು ಮತ್ತು ಬದರಿಗೆ ಬಂದು ಅಲ್ಲಿ ಗಂಗೆಯಲ್ಲಿ ಮಿಶ್ರ ಮಾಡಬೇಕು ಅಂತ ಹೇಳುತ್ತಾರೆ. ಇಷ್ಟಾದ ಮೇಲೆ ಅಂದರೆ ಆ ಸಮುದ್ರ ಜಲವನ್ನು ಹಿಡಿದುಕೊಂಡು ಬಂದು ಗಂಗೆಗೆ ಬೆರೆಸಬೇಕು ಅಂತ ಬೆರೆಸಿ ಮತ್ತು ನಾರಾಯಣನ ದರ್ಶನ ಮಾಡಿಕೊಂಡು ಪುನಃ ಇಳಿದು ಮನೆಗೆ ಬರಬೇಕು. ಇಷ್ಟು ಮಾಡಿದರೆ ಒಂದು ಯಾತ್ರೆ, ಇಂಥದ್ದು ಸಾವಿರ ಸಲ ಮಾಡಬೇಕು, ಕನಸಲ್ಲೂ ಮಾಡಲಿಕ್ಕಾಗಲ್ಲ ಅಂಥದ್ದು ಹೇಳ್ತಾರೆ. ಸಾವಿರ ಸಲ ಮಾಡಿದರೆ ಎಷ್ಟು ಫಲವೋ ಅಷ್ಟು ಫಲ. ಬೆಳಿಗ್ಗೆದ್ದು ವೆಂಕಟಾದ್ರೇ ಅಂತ ವಿಶೇಷವಾಗಿ ಕೀರ್ತನೆ ಮಾಡಿದರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇತಿಹಾಸಮಿದಂ ಪ್ರೋಕ್ತಂ ಗೌತಮೇನ ಮಮೋದಿತಂ. ಪುಣ್ಯಂ ಪರಮ ಕಲ್ಯಾಣಂ ಶ್ರವಣಾತ್ ಭದ್ರದಾಯಕಂ. ಇದು ಗೌತಮನು ನನಗೆ ಹೇಳಿದ್ದಯ್ಯ. ಆದ್ದರಿಂದ ಇದು ಪುಣ್ಯಕರವಾದ್ದು, ಪರಮ ಕಲ್ಯಾಣಕರವಾದ್ದು, ಕೇಳಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಭವಿಷ್ಯೋತ್ತರ ಪುರಾಣದಲ್ಲಿ ವೈಕುಂಠಗಿರಿ ಮಹಾತ್ಮ್ಯದಲ್ಲಿ ಚತುರ್ಯುಗ ಮಹಿಮಾ ವಿಶೇಷಣಂ ವಿಶೇಷ ವರ್ಣನಂ ನಾಮ ಪ್ರಥಮೋಧ್ಯಾಯ ಒಂದನೇ ಅಧ್ಯಾಯವನ್ನು ಪೂರ್ಣಗೊಳಿಸಿ ಎರಡನೇ ಅಧ್ಯಾಯವನ್ನು ಕುರಿತು ಹೇಳ್ತಾರೆ. ವಾಯುದೇವರು ಹೇಳಿದರು ಶೇಷದೇವರಿಗೆ, ಈ ಪರ್ವತಕ್ಕೆ ದೇವರೇ ಬರ್ತಾರೆ ಅಂತ. ಅವಾಗ ಜನಕ ಮಹಾರಾಜ ಕೇಳ್ತಾ ಇದ್ದ, ಕಥಂ ನಾರಾಯಣ ಪ್ರಾಪ್ತ ಕಸ್ಮಾದ್ವಾ ಕಾರಣಾನ್ವನೆ ತತ್ರಾಗತ್ಯ ಕೃತಂ ಕರ್ಮ ತನ್ಮಮಾಚಕ್ಷಭೂಸುರ. ನಾರಾಯಣ ಇಲ್ಲಿಗೆ ಬಂದ ಅಂತ ಹೇಳ್ತಾರೆ, ಯಾವ ಕಾರಣದಿಂದ ಬಂದ, ಹೇಗೆ ಬಂದ, ಇಲ್ಲಿಗೆ ಬಂದು ಮಾಡಿದ್ದೇನು, ಅವೆಲ್ಲವನ್ನ ಹೇಳಬೇಕು. ಅಷ್ಟೇ ಅಲ್ಲ, ಭಗವಂತ ವೈಕುಂಠ ಲೋಕವನ್ನು ಬಿಟ್ಟು ಇಲ್ಲಿಗೆ ಬಂದ ಕ್ರಮ ಹೇಗೆ, ಈ ಭಗವಂತನ ಚಾರಿತ್ರ್ಯ, ಅವನ ಮಹಾತ್ಮ್ಯ, ಇಲ್ಲಿ ಪರ್ವತದ ಮಹಾತ್ಮ್ಯ, ಇಲ್ಲಿರುವ ತೀರ್ಥಗಳ ಮಹಾತ್ಮ್ಯ, ವರಾಹರೂಪಿಯಾದ ವಿಷ್ಣುವಿನ ಮಹಾತ್ಮ್ಯ, ಇವೆಲ್ಲವನ್ನು ಹೇಳಿ. ಅಷ್ಟೇ ಅಲ್ಲ, ಆಕಾಶರಾಜನ ಚರಿತ್ರೆ, ಆತನ ತಮ್ಮನ ಚರಿತ್ರೆ ತೋಂಡಮಾನಂದು, ಆಕಾಶರಾಜನ ಮಗಳಾಗಿ ಬಂದವಳು ರಮಾದೇವಿ, ಜಾಮಾತಾದ ಜಗತ್ಪತಿ, ವಿಶೇಷವಾಗಿರತಕ್ಕಂಥ ಅಳಿಯನಾಗಿ ಬಂದವನೇ ಯಾರು ಅಂದರೆ ವಿಶೇಷವಾಗಿ ನಾರಾಯಣ. ದೇವತೆಗಳು, ಋಷಿಗಳು, ದೇವಸ್ತ್ರೀಯರ ಸಮಾಗಮ ಆಯಿತು, ಅವೆಲ್ಲವನ್ನು ಹೇಳಿ. ಇಲ್ಲೊಂದು ವಿಷಯ ನೋಡಬೇಕಾಗಿತ್ತು. ಏನು ಇಲ್ಲಿ ಆಕಾಶರಾಜನ ಮಗಳೇ ರಮಾದೇವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಸ್ಯ ಪುತ್ರಿ ರಮಾದೇವಿ ಅಂತ ಅಲ್ಲಿ ಮತ್ತು ಮಧ್ಯ ಕಥಾದಲ್ಲಿ ಬರುತ್ತೆ. ಲಕ್ಷ್ಮೀದೇವಿ ಶ್ರೀನಿವಾಸ ತಾವು ಪ್ರತ್ಯೇಕ ಪ್ರತ್ಯೇಕವಾಗಿ ಹೇಳಿರುವಂಥ ಭಾಗದಲ್ಲಿ ಶ್ರೀನಿವಾಸ ಹೇಳ್ತಾನೆ ಯಶೋಧಾದೇವಿಗೆ, ಯಾರು ಈ ಹುಡುಗಿ ಪದ್ಮಾವತಿ ಯಾರು ಅಂದರೆ, ರಾಮಾವತಾರ ಕಾಲದಲ್ಲಿ ನಡೆದ ಕಥೆಯನ್ನು ಹೇಳಿ ಸೀತಾದೇವಿಗಾಗಿ ವೇದವತಿ ದೇವಿ ಹೋಗಿದ್ಲು. ಅಗ್ನಿಪ್ರವೇಶದಲ್ಲಿ ಸೀತಾದೇವಿ ಜೊತೆಗೆ ಇನ್ನೊಬ್ಬಾಕೆ ಹೊರಗೆ ಬಂದ್ಲು. ಸೀತಾದೇವಿಯೇ ನನಗೆ ಹೇಳಿದ್ದು ಏನಂತ, ನನಗಾಗಿ ರಾವಣಾಸುರನ ಹತ್ತಿರ ಇದ್ದವಳು ಇವಳು, ಆದ್ದರಿಂದ ಇವಳನ್ನು ಸ್ವೀಕಾರ ಮಾಡಬೇಕು ಅಂದಾಗ 28ನೆಯ ಕಲಿಯುಗದಲ್ಲಿ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ದೆ, ಆಕೆಗಾಗಿ ಬಂದಿದ್ದೇನೆ. ಇಲ್ಲಿ ನೋಡಿ, ಸೀತಾದೇವಿಗಾಗಿ ರಾವಣಾಸುರನ ಹತ್ತಿರ ಇದ್ದು ಅಗ್ನಿಪ್ರವೇಶದ ನಂತರ ಹೊರಗೆ ಬಂದವಳು ಈಕೆ ವೇದವತಿ ಅಂತಾದರೆ ಆಕೆ ಸ್ವರೂಪವೇನು ಅಂತ ನೋಡಬೇಕಾಗುತ್ತೆ. ಆಕೆ ವೇದ ಅಂದರೆ ವೇದವತಿ ಅಂತ ಆಕೆಯೇನು ಅಥವಾ ಲಕ್ಷ್ಮೀದೇವಿ ಏನು? ಆಕೆ ಸ್ವರೂಪ ಲಕ್ಷ್ಮೀದೇವಿಯೇ ಅಂತಾಗೋದಾದರೆ ಅಲ್ಲಿ ಸೀತಾದೇವಿ, ಆಚಾರ್ಯ ಹೇಳ್ತಾರೆ ಆಕೆ ಕೈಲಾಸಕ್ಕೆ ಸೀತಾದೇವಿ ಹೊರಟು ಹೋದ್ಲು, ಸೀತಾದೇವಿಯ ಆಕೃತಿ ಅಲ್ಲಿಗೆ ಹೋಗಿದ್ದು, ಇಲ್ಲಿಗೆ ರಾವಣಾಸುರನ ಹತ್ರಿಗೆ. ಇಲ್ಲಿ ಬರ್ತಾ ಇದೆ ಸ್ಪಷ್ಟವಾಗಿ, ಆಕೃತಿ ಅಂದರೆ ಏನು? ವೇದವತಿ ದೇವಿಗೆ ರಾವಣಾಸುರ ಸೀತಾದೇವಿಯನ್ನು ಕರ್ಕೊಂಡು ಹೋಗಲಿಕ್ಕೆ ನೋಡಿದಾಗ ತನ್ನ ಹತ್ತಿರ ಇರತಕ್ಕಂಥ ವೇದವತಿ ದೇವಿಯನ್ನು ರಾವಣನ ಅಪಚಾರದಿಂದಾಗಿ, ರಾವಣ ಬಲಾತ್ಕಾರ ಮಾಡಲಿಕ್ಕೆ ಹೋದರೆ ನಿನ್ನ ಸಾವಿಗೆ ನಾನು ಕಾರಣ ಆಗ್ತೇನೆ ಅಂತ ಅಗ್ನಿಪ್ರವೇಶ ಮಾಡತಾಳೆ ವೇದವತಿ ದೇವಿ. ಆ ವೇದವತಿ ದೇವಿ ಅಗ್ನಿದೇವರ ಹತ್ರ ಇದ್ದಾಗ ಆಕೆಯನ್ನು ರಾವಣನೇ ಕೊಟ್ಟು ಕಳಿಸ್ತಾರೆ. ಏನು ಅಂತ, ನಿಮ್ಮ ಕೈಯಲ್ಲಿರ್ತಕ್ಕಂಥ ನಿನ್ನ ಕೈಯಲ್ಲಿರುವಂಥದ್ದು ಸೀತೆಯಲ್ಲ, ಇದು ನನ್ನ ಹತ್ತಿರ ಇರೋದು ಸೀತಾ. ಅಂದರೆ ಆಚಾರ್ಯರ ಮಾತಿನ ಪ್ರಕಾರ ಆ ಪ್ರತಿಕೃತಿ ಬರ್ತಾ ಇತ್ತು, ಅದನ್ನು ರಾವಣಾಸುರ ಕರ್ಕೊಂಡು ಹೋಗ್ತಾ ಇದ್ದ. ಮತ್ತೆ ಇಲ್ಲಿ ವೇದವತಿ ದೇವಿಯ ಮುಖ ಎಲ್ಲ ಬೇರೆ ಇರುತ್ತಲ್ಲ, ರಾವಣಾಸುರ ಹೇಗೆ ನಂಬಿದ ಸೀತೆ ಅಂತ? ಅದಕ್ಕೆ ಅಲ್ಲಿ ಹೇಳುತ್ತಾರೆ, ಮಾಯೆಯ ಮೇಷವಾಹನ ತನ್ನ ಶಕ್ತಿಯಿಂದ ವೇದವತಿಯನ್ನು ಸೀತಾದೇವಿಯ ಆಕೃತಿ ಇರುವಂತೆ, ಪ್ರತಿಕೃತಿ ಬರುವಂತೆ ಮಾಡಿದರು. ಅದು ಪ್ರತಿಕೃತಿ ಶಬ್ದಕ್ಕರ್ಥ, ಸೀತಾದೇವಿಯ ಆಕೃತಿ ಬರುವಂತೆ ಮಾಡಿ ಕಳಿಸಿಕೊಟ್ರು. ಮತ್ತೆ ಅಲ್ಲಿ ಆಚಾರ್ಯರು ಹೇಳ್ತಾರಲ್ಲ, ಸೀತಾದೇವಿಯ ಆಕೃತಿ ಇತ್ತು, ಅಲ್ಲಿ ಇಂದ್ರದೇವರ ಆವೇಶವಿತ್ತು, ಇವೆಲ್ಲ ಹೇಗೆ? ಅದಕ್ಕೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಸೀತಾದೇವಿಯ ಪ್ರತಿಕೃತಿ ಅಂದರೆ ರಾಮದೇವರ ಆಶ್ರಮದಿಂದ ಸೀತಾದೇವಿಯನ್ನು ಕರ್ಕೊಂಡು ಬರಬೇಕು ಅಂತ ಈ ರಾವಣಾಸುರ ಹೊರಟಾಗ, ಅದಕ್ಕಿಂತ ಮೊದಲೇ ಸೀತಾದೇವಿ ಕೈಲಾಸಕ್ಕೆ ಹೊರಟು ಹೋದರೆ ಅಲ್ಲಿರತಕ್ಕಂಥ ಪ್ರತಿಕೃತಿಯನ್ನು ಈ ರಾವಣಾಸುರ ಕರ್ಕೊಂಡು ಬರುವಾಗ ಅವನ ಬುದ್ಧಿ ವ್ಯಾಮೋಹಕ್ಕಾಗಿ ಈಕೆಯನ್ನು ಅಲ್ಲಿ ಕಳಿಸಿಕೊಡಲಿಕ್ಕೆ ಅಗ್ನಿದೇವರು ವೇದವತಿಯನ್ನು ಸೀತಾದೇವಿಯ ಆಕಾರದಲ್ಲಿ ಕಳಿಸಿಕೊಟ್ಟವಾಗ ಅಲ್ಲಿ ಆ ಪ್ರತಿಕೃತಿಯಲ್ಲಿರತಕ್ಕಂಥ ಇಂದ್ರಾದಿ ದೇವತೆಗಳ ಸನ್ನಿಧಾನ ಇಲ್ಲಿ ಬಂತು ಅಂತ ನಾವು ಚೆನ್ನಾಗಿ ಸ್ಪಷ್ಟ ಅರ್ಥ ಮಾಡಿಕೊಳ್ಳಬಹುದು. ಆ ಪ್ರತಿಕೃತಿ ಮತ್ತು ತಿರೋಧಾನ ಆಯಿತು. ಒಟ್ಟಾರೆ ಆ ಪ್ರತಿಕೃತಿಯಲ್ಲಿರತಕ್ಕಂಥ ಏನು ಸನ್ನಿಧಾನ, ಇಬ್ಬರ ಸನ್ನಿಧಾನ, ಒಂದು ಇಂದ್ರದೇವರ ಸನ್ನಿಧಾನ, ಎರಡನೆಯದು ಏನು ಅಂತ ಹೇಳಿದ್ರೆ ವಿಶೇಷವಾಗಿ ಅಲ್ಲಿ ಹೇಳ್ತಾರೆ, ದೇವರಿಗೆ ಮತ್ತು ಸೀತಾದೇವಿಗೆ ಮಾತ್ರ ಗೊತ್ತಿರತಕ್ಕಂಥ ಕಥ ಯಾವುದು ಅಂದರೆ ಈ ಜಯಂತ ಕಾಗೆಯ ರೂಪದಲ್ಲಿ ಬಂದು ಏನು ಕಥಾ ನಡೆದಿರುತ್ತೆ ಅದು ಇಂದ್ರ ಸೀತಾದೇವಿಯರಿಗೆ ಮಾತ್ರ ಗೊತ್ತಿದ್ದು, ಅದನ್ನು ಆಂಜನೇಯನಿಗೆ ಹೇಳಿ ಕಳಿಸ್ತಾರೆ ರಾಮಚಂದ್ರ. ಕಳಿಸಿದಾಗ ಆಕೆ ಹೌದು ಅಂತ, ಅಲ್ಲಿ ಸೀತಾದೇವಿಯೇ ಅಲ್ಲದಿರುವಾಗ ಅಲ್ಲಿ ಇದ್ದುದು ಪ್ರತಿಕೃತಿಯಾದಾಗ ಈ ಕಥಾ ಆಕೆಗೆ ಹೇಗೆ ನೆನಪಾಯಿತು ಅಂದರೆ, ಹಾಗಲ್ಲ, ಆಚಾರ್ಯ ಹೇಳ್ತಾರೆ ಅಲ್ಲಿ ಸೀತಾದೇವಿಯ ಸೂಕ್ಷ್ಮ ಸನ್ನಿಧಾನವಿತ್ತು, ತಾನು ಸಾಕ್ಷಾತ್ತಾಗಿ ಅಲ್ಲಿ ಹೋಗದೆ ಸೂಕ್ಷ್ಮ ಸನ್ನಿಧಾನ ಇತ್ತು. ಇದು ಯಾಕೆ ಸೂಕ್ಷ್ಮ ಸನ್ನಿಧಾನ, ಸಾಕ್ಷಾತ್ ತಾವೇ ಹೋಗ್ಬೋದಾಗಿತ್ತಲ್ಲ ಅಂದರೆ ಇಲ್ಲ. ಅದಕ್ಕೆ ಆಚಾರ್ಯರು ಕಾರಣ ಕೊಡ್ತಾರೆ, ಲಕ್ಷ್ಮೀದೇವಿಯನ್ನು ಮುಟ್ಟಲಿಕ್ಕೆ ಅಥವಾ ಬಲಾತ್ಕಾರದಿಂದ ಕರ್ಕೊಂಡು ಹೋಗಲಿಕ್ಕೆ ಅವನಿಗೆ ಅಲ್ಲಿ ಶಕ್ತಿ, ಸುಟ್ಟು ಹೋಗ್ತಾನೆ ಅವನಲ್ಲೇ ಸುಟ್ಟು ಹೋಗಿಬಿಟ್ರೆ ಕಥಾ ಅಲ್ಲಿಗೆ ಮುಗಿದೋಗುತ್ತೆ, ಹಾಗಾಗಬಾರದು ಅಂತ ಆಕೆ ಅಂತರ್ಧಾನ ಆಗಿ ಹೋದ್ಲು. ಯಾಕೆ ಮಿಕ್ಕ ರಾಕ್ಷಸರ ಸಂಹಾರ ಎಲ್ಲ ಆಗಬೇಕಾಗಿದೆ, ಅದಕ್ಕಾಗಿ ಪ್ರತಿಕೃತಿಯನ್ನು ಕಳಿಸಿ ಅಲ್ಲಿ ಕಾರ್ಯ ನಡೆಯಲಿಕ್ಕೆ. ಎಲ್ಲ ರಾವಣಾಸುರನ ಒಳಗೆ ಸೀತಾದೇವಿ ಇದ್ದಾಳೆ, ಮತ್ತೆ ಆ ಸೂಕ್ಷ್ಮ ರೂಪದಿಂದ ರಾವಣಾಸುರನಲ್ಲಿ ಎಲ್ಲ ಅಸುರದಲ್ಲಿ ಇದ್ದಾಳೆ ಲಕ್ಷ್ಮೀದೇವಿ. ಅಂಥ ವ್ಯಾಪಾರ ಮಾಡಿಸುವ ರೂಪದಿಂದ ಸೀತಾದೇವಿ ಅಲ್ಲಿತ್ತು. ಆ ಪ್ರತಿಕೃತಿಯನ್ನು ರಾವಣಾಸುರ ಕರ್ಕೊಂಡು ಹೋಗುವಾಗ ವೇದವ್ಯಾಸರನ್ನು ರಚಿತವಾದಂಥ ಈ ಪುರಾಣದಲ್ಲಿ ಬಂದಿರತಕ್ಕಂಥ ವಾಕ್ಯ ಪಟ್ಟ ಹೇಳ್ತಾ ಇದ್ದಾರೆ, ವೇದವತಿಯನ್ನೇ ಪ್ರತಿಕೃತಿ ಅಂದರೆ ವಿಶೇಷವಾದ ಸೀತಾದೇವಿಯ ಆಕೃತಿ ಬರುವಂತೆ ಅಗ್ನಿದೇವರು ತಮ್ಮ ಶಕ್ತಿಯಿಂದ ಮಾಡಿದ್ದಕ್ಕೆ. ಅಲ್ಲಿ ಆ ಒಂದು ವಿಶೇಷವಾಗಿರತಕ್ಕಂಥ ಮೊದಲಿನ ಪ್ರತಿಕೃತಿಯಲ್ಲಿರತಕ್ಕಂಥ ಸೀತಾದೇವಿಯ ಸೂಕ್ಷ್ಮ ಸನ್ನಿಧಾನ ಹಾಗೆ ಇಂದ್ರದೇವರ ಸನ್ನಿಧಾನ ಈಕೆಯಲ್ಲಿ ಬಂತು ವಿಶೇಷ ವ್ಯಾಪಾರಕ್ಕಾಗಿ. ಇಷ್ಟು ನಾವು ಅಲ್ಲಿ ಕಾರ್ಯದಿಂದ ಕಾರಣಾನುಮಾನ ಮಾಡಬೇಕು. ಇಷ್ಟು ಆಗಿ ಆಕೆಯನ್ನು ಅಲ್ಲಿ ಕೂಡಿಸಿದರೆ ಆಕೆ ವಿಶೇಷವಾಗಿರ್ತಕ್ಕಂಥ ಕಾರ್ಯ ಇದ್ದುಕೊಂಡು ಬಂದು ಇಲ್ಲಿ ಮತ್ತು ಪ್ರಶ್ನೆ ಬರುತ್ತೆ. ವೇದವತಿಯೇ ಅಂದರೆ ಯಾರು ವಿಶೇಷವಾಗಿರತಕ್ಕಂಥ ವೇದವತಿಯಾಗಲಿ ಪದ್ಮಾವತಿ ದೇವಿ, ಆಕೆ ಸಾಕ್ಷಾತ್ತಾಗಿ ಸ್ವರೂಪವೇ ಲಕ್ಷ್ಮೀದೇವಿ ಅಂತ ಹೇಳೋದಾದರೆ, ಆಕೆ ಅಲ್ಲಿ ರಾವಣಾಸುರನ ಹತ್ತಿರ ಇದ್ದರೂ ಲಕ್ಷ್ಮೀದೇವಿಯೇ ಅಂತ ಹೇಳೋದಾದರೆ, ಇನ್ನು ಲಕ್ಷ್ಮೀದೇವಿ ಸ್ವರೂಪಳಾಗಿರ್ತಕ್ಕಂಥ ಸೀತಾದೇವಿ ತಾನು ಕೈಲಾಸಕ್ಕೆ ಹೋಗೋದರಲ್ಲಿ ಏನರ್ಥ? ಲಕ್ಷ್ಮೀದೇವಿ ಒಂದು ರೂಪದಿಂದ ತಾನು ಕೈಲಾಸಕ್ಕೆ ಹೋಗಿ ಇನ್ನೊಂದು ರೂಪದಿಂದ ವೇದವತಿಯಾಗಿ ತಾನು ಅಲ್ಲೇ ಇದ್ದಾಳೆ ರಾವಣಾಸುರನ ಹತ್ರ ಅಂತ ಹೇಳಿದರೆ ಆ ಕಾರ್ಯಕ್ಕೆ ಏನರ್ಥ ಎಂಬುದೇ ಗೊತ್ತಾಗಲ್ಲ. ಆ ರೀತಿ ಮಾಡಿಲ್ಲ ಅಂತ ಪಟ್ಟ ಆಗತ್ತೆ. ಆಚಾರ್ಯರ ಮಾತು ಅಲ್ಲಿ ಪಟ್ಟ ಅಡ್ಡಿ ಬರುತ್ತೆ. ಯಾಕೆ ಅಂದರೆ ಸೀತಾದೇವಿಯನ್ನು ಮುಟ್ಟಲಿಕ್ಕಾಗಲಿ ಬಲಾತ್ಕಾರವಾಗಿ ಕರ್ಕೊಂಡು ಹೋಗ್ಲಿಕ್ಕಾಗಿ ಶಕ್ತಿ ಇಲ್ಲ, ಸುಟ್ಟು ಹೋಗ್ತಾನವ, ಆದ್ದರಿಂದಾಗಿ ಅವನು ಸುಟ್ಟು ಹೋಗಬಾರದು ಅಂತ ಹೇಳಿ ತಾನು ಹೊರಟು ಹೋಗಿದ್ದಾಳೆ ಅಂತ ಹೇಳ್ತಾರಲ್ಲ, ಅಂತಹ ಕಾಲಕ್ಕೆ ಪುನಃ ಅಲ್ಲಿ ಹೋಗಿ ಇದ್ದದ್ದೇ ಲಕ್ಷ್ಮೀದೇವಿ ವೇದವತಿ, ಈಕೆಯ ಲಕ್ಷ್ಮೀದೇವಿ ಅಂತ ಹೇಳಿದರೆ ಎಲ್ಲದಕ್ಕೂ ವಿರೋಧ ಬರುತ್ತೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ಪದ್ಮಾವತಿ ದೇವಿಯೇ ಆಕಾಶರಾಜನ ಮಗಳು, ಸ್ಪಷ್ಟ. ಆಕೆಯೇ ವೇದವತಿ ದೇವಿ, ಅದು ಸ್ಪಷ್ಟ. ಈ ನಡೆದ ಕಥಾಭಾಗದಿಂದ ಗೊತ್ತಾಗೋದು ಆಕೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಅಲ್ಲ ಎಂಬುದು ಸ್ಪಷ್ಟ. ಆಕೆ ಒಳಗೆ ವಿಶೇಷ ರಮಾದೇವಿಯ ಸನ್ನಿಧಾನವಿತ್ತು ಎಂಬುದು ಸ್ಪಷ್ಟ. ಅಂಥ ಕಾಲಕ್ಕೆ ಇಲ್ಲಿ ಯಶಪುತ್ರಿ ರಮಾದೇವಿ ಜಾಮಾತಾದ ಜಗತ್ಪತಿ ಅಂತ ಹೇಳಿದರೆ, ಹೇಳಿದ್ರು ಅಳಿಯನಾಗಿ ದೇವರು ಬಂದರೆ ಅಲ್ಲಿ ಪ್ರಧಾನವಾಗಿ ಭಗವಂತ ಪರಿಗ್ರಹ ಮಾಡಿದ್ದೇ ಆಕೆಯಲ್ಲಿರುವ ಲಕ್ಷ್ಮೀದೇವಿಯನ್ನ. ನಂತರ ವೇದವತಿ ದೇವಿ ಹೆಂಡತಿ ಅಂತಾಗಿತ್ತು. ಆ ರೀತಿ ನಾವು ಅರ್ಥ ತಗೊಳ್ಬೇಕಷ್ಟೇ ಹೊರತು ಪದ್ಮಾವತಿ ದೇವಿಯೇ ಸಾಕ್ಷಾತ್ತಾಗಿ ಲಕ್ಷ್ಮೀದೇವಿ ಅಂತ ನಾವು ಚಿಂತನೆ ಮಾಡಬಾರದು. ಪದ್ಮಾವತಿ ದೇವಿ ಅಂದರೆ ವೇದವತಿ ದೇವಿ, ಆಕೆ ಒಳಗೆ ಲಕ್ಷ್ಮೀದೇವಿ ಅಂತ ನಾವು ಇಡೀ ಪುರಾಣದ ಸಂಪೂರ್ಣವಾಗಿ ಅವಲೋಕನ ಮಾಡಿದಾಗ ನಮಗೆ ಅರ್ಥ ಆಗುವಂಥ ವಿಚಾರ. ನಂತರ ವಿಶೇಷವಾಗಿರತಕ್ಕಂಥ ಕಶ್ಯಪಾದಿ ಮುನಿಗಳೆಲ್ಲರೂ ಗಂಗಾ ತೀರದಲ್ಲಿ ಯಜ್ಞವನ್ನು ಮಾಡಲಿಕ್ಕೆ ಸೇರತಾ ಇದ್ದಾರೆ. ನಾರದರು ಬಂದು ಪ್ರಶ್ನೆ ಮಾಡುತ್ತಾ ಇದ್ದಾರೆ ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆಯಿಂದ ವಿಶೇಷವಾಗಿರತಕ್ಕಂತಹ ಕಥಾಭಾಗ ಮುಂದೆ ಹೊರಡುತ್ತೆ. ಯಾಕಂದರೆ ಇಲ್ಲಿ ಎಲ್ಲೆಲ್ಲಿ ನಮಗೆ ತತ್ವ ವಿಚಾರದಲ್ಲಿ ಸಂಶಯ ಬರುತ್ತೋ ಆ ಸಂಶಯಗಳನ್ನೆಲ್ಲ ನಾವು ಮನಸ್ಸಿನ ತೆಗೆದುಕೊಂಡು ಹೋದರೇನೆ ಮುಂದೆ ಕಾರ್ಯ ಆಗುತ್ತೆ. ಇಲ್ಲದಿದ್ದರೆ ನಾವು ಪದ್ಮಾವತಿ ದೇವಿ ಹತ್ರ ಹೋಗಿ ನಿಂತಾಗ, ದರ್ಶನಕ್ಕೆ ಹೋಗಿ ನಿಂತಾಗ ಅಲ್ಲಿ ಪದ್ಮಾವತಿ ಅಂತ ಹೇಳಿದರೆ ಲಕ್ಷ್ಮೀ ಅಂತ ನಮಸ್ಕಾರ ಮಾಡಬೇಕಾ ಅಥವಾ ವೇದವತಿ ದೇವಿ ಅಂತ ನಮಸ್ಕಾರ ಮಾಡಬೇಕಾ ಅಂತ ತಲೆ ಕೆಟ್ಟು ಹೋಗುತ್ತೆ. ಕೆಲವರು ಹಾಗೆ ಹೇಳೋರು ಇದ್ದಾರೆ, ಕೆಲವರು ಹೀಗೆ ಹೇಳೋರು ಇದ್ದಾರೆ, ಇಲ್ಲ ಲಕ್ಷ್ಮಿಯೇ ಅಂತ ಹೇಳೋರು ಇದ್ದಾರೆ, ಇಲ್ಲಪ್ಪ ವೇದವತಿ ಅಂತ ಹೇಳೋರು ಇದ್ದಾರೆ. ಮತ್ತು ನಮಗೆ ಅದಕ್ಕೊಂದು ಈ ಪುರಾಣದ ವಾಕ್ಯದ ಚೌಕಟ್ಟಿನಲ್ಲಿ ನಮಗೆ ಅಲ್ಲಿ ಚಿಂತನೆ ಒಂದು ಬೇಕಲ್ವಾ? ಅದಾದ ಮೇಲೆ ಮತ್ತು ಅಲ್ಲಿ ವಿಶೇಷ ಸೇವಾ ಸೂತ್ರಾದಿಗಳನ್ನು ನಾವು ಮಾಡಿಕೋಬೇಕಾಗುತ್ತೆ. ಅದಕ್ಕೆ ನಮಗೆ ಕನ್ಫರ್ಮ್ ಆಗಲಿಕ್ಕಾಗಿ, ನಮಗೆ ವಿಶೇಷವಾಗಿ ಮನಸ್ಸಿನಲ್ಲಿ ಚೆನ್ನಾಗಿ ಗಟ್ಟಿಯಾಗಬೇಕಾದರೆ ಎರಡು ಮಾರ್ಗ. ಒಂದು ಶಾಸ್ತ್ರದಿಂದ ವಿಚಾರ ಮಾಡಿಕೊಂಡು ತಿಳ್ಕೋಬೇಕು. ಇನ್ನೂ ಒಳಗೆ ಸಂಶಯಗಳು ಕೂತಿರುತ್ತೆ, ಅದೆಲ್ಲ ಸೇವಾ ಸೂತ್ರಾದಿಗಳು ದೊಡ್ಡವರ ಉಪಾಸನಾದಿಗಳಿಂದ ಅದನ್ನು ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ವಿಶೇಷವಾಗಿರತಕ್ಕಂಥ ಈ ವೆಂಕಟಾಚಲ ಮಹಾತ್ಮ್ಯ ಘಟ್ಟದಲ್ಲಿ ಋಷಿಗಳೆಲ್ಲ ಸೇರಿ ಯಜ್ಞವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಎಂಬ ವಿಷಯ ಬಂದಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.